ஹரிஹி ஓம் ஸ்ரீ குருப்பியோ நமஹ. அப்ரமம் மங்கராயுதம் அதுரம் இன்னசதா அனந்ததீர்த்தமலம் பஜே தாப்ஸயாபகம் வித்யா சித்தாந்த சுத்தாந்த வித்வம்சசகா ஜெயிதாகசனிர்பஹசாம் நோகதம்பரே அத்திகிரஸ்தகல்பயம் பத்தியத்திருவிகேசரி வியாசீத விபூயாத் அஸ்மிஷ்டாபிசித்தே தப்போ வித்யாதிரத்யாதி புத்தினோகாகரானம் வாயுராதகுருமுந்தே கீர்தாஷ்யான் புஜ்ஜே ராகவிந்தாய சித்திரமசாயதா பலதாங்க புருஷேன தாம் காமதேனவே துர்வாயுத்தாந்தவே வைஷ்ணவிந்தி வயந்தவே ஸ்ரீராகந்த குருவே நம சித்தியாளவே ஆபாதமணி பர்யந்தம் குருநாமாப்னுஷதே தேன விக்னா பிரஷ்னந்தி சித்தி மனோரதாஹ ஹரிஹி ஓம் ஸ்ரீ குருப்பியோ நமஹ. நாவு பகவத்கீதையல்லி 9 அத்தியாய அது நோட்தா வந்திதீவி. அதரல்லி 21 ஸ்லோகதவரெகு அல்லி த்ரைவித்யர பக்கி விசார ஹேத்தா, ஆ த்ரைவித்யர் மாடு உபாசனைகி ஹாகே ಫಲಗಳಿರುತ್ತೆ ಏನು ಅಂತ ಹೇಳಿ ಅದು ಹೇಳಿದ್ದಾರೆ. ಅದಾದ ಮೇಲೆ ಮತ್ತೆ ತ್ರೈವಿದ್ಯರು ಹಾಗಿರೋ ಮತ್ತು ಮಿಕ್ಕವರು ವೈಷ್ಣವರು ಭಾಗವತರು ಅವರು ಹೇಗೆ ಭಗವಂತನ ಉಪಾಸನೆ ಮಾಡಬೇಕು ಮಾಡ್ತಾರೆ ಅನ್ನೋದು ಹೇಳ್ತಾ ಬಂದು 22 ಅನನ್ಯಾ ಚಿಂತೆಯಂತೋ ಮಾ ಮೇಧನ ಪರ್ಯುಪಾಸತೆ ತೇಷಾಂ ಮಿಥ್ಯಾಭೀಸ್ತಾನ ಯುವಕ್ಷೇಮಂ ವಹಾಮ್ಯಹಂ ಅನ್ನೋದು ಪ್ರಸಿದ್ಧವಾಗಿರುವಂತಹ ಆ ಶ್ಲೋಕ. ಅದನ್ನು ಕೃಷ್ಣ ಹೇಳ್ತಾನೆ ಇಲ್ಲಿ ಅನನ್ಯಾಹ ಅಂತ ಹೇಳಿದ್ರೆ ಭಾಷ್ಯದಲ್ಲಿ ಅದರ ವಿಚಾರ ಮಾಡ್ತಾ ಅನನ್ಯ ಅಚಿಂತಯಿತ್ವ ಅಂತ ಹೇಳಿ ಅನನ್ಯ ಭಕ್ತರು ಅನನ್ಯ ಭಗವಂತನನ್ನು ಅನನ್ಯೋಪಾಸನೆ ಮಾಡಬೇಕು ಈ ಶಬ್ದಗಳು ಪ್ರಯೋಗ ಮಾಡ್ತೀವಿ. ಅನನ್ಯ ಅಂದ್ರೆ ಅನ್ಯ ಅಂದ್ರೆ ಬೇರೆಯವರು, ಅನನ್ಯ ಅಂದ್ರೆ ಬೇರೆಯವರನ್ನು ಮಾಡದೆ ಭಗವಂತನ ಮಾಡಬೇಕಂತಲ್ಲ, ಬೇರೆಯವರನ್ನು ಭಗವಂತನಂತೆ ಮಾಡಬಾರದು, ಬೇರೆಯವರ ಮೇಲೆ ನಮ್ಮ ಧ್ಯಾಸ ಕಡಿಮೆ ಆಗಿರಬೇಕು, ಎಲ್ಲವೂ ಭಗವತ್ಪರ ಅಂತ ತಿಳಿಯಬೇಕು. ಅಂದ್ರೆ ಅನ್ಯರನ್ನು ಭಗವಂತನಕ್ಕಿಂತ ಮುಖ್ಯ ಅಂತ ಚಿಂತನೆ ಮಾಡಬಾರದು, ಅನ್ಯರನ್ನು ಆ ಚಿಂತನೆ ಇರಬಾರ್ದು ಅಂತಲ್ಲ, ಎಲ್ಲರ ಚಿಂತನೆಯಲ್ಲಿಯೂ ಭಗವಂತನ ಚಿಂತನೆ ಇರಬೇಕು, ಭಗವಂತನನ್ನು ಬಿಟ್ಟು ಬೇರೆ ಚಿಂತನೆ ಅನ್ಯರಲ್ಲಿ ಮಾಡಬಾರದು ಅಂಥೇಳಿ ಅನ್ಯದ್ ಅಚಿಂತಯಿತ್ವ ಅಂಥೇಳಿ ಅನನ್ಯ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದರನ್ನು ಯೋಚಿಸುವವನು ಅವನು ಹಾಗೆ ಇರಬಾರದು ಅಂತೇಳಿ. ಸೊ ಹಾಗೆ ಭಗವಂತನನ್ನು ಬಿಟ್ಟು ಬೇರೆಯದನ್ನು ಯೋಚಿಸದೇ ಇರವನಾಗಿರಬೇಕು ಅಂಥೇಳಿ ಗೌತಮ ಅಖಿಲ ಅದರಲ್ಲಿ ಹೇಳಿದ ಧ್ಯಾನವನ್ನು ಹೇಳಿ ಹೀಗೆ ಹೇಳ್ತಾ ಇದ್ದಾರೆ. ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್ ವಿನಾ ದೇವಂ ಕೇವಲಂ ಶುದ್ಧ ಮಾಧ್ಯಂ ಯೇ ಚಿಂತಯಂತಿ ಯತನೇವ ಧೀರಾಹ ಅನನ್ಯಾಸ್ತೇ ದೇವಂ ಏವಾವಿಶಂತಿ ಇತಿ ಅಂತ ಹೇಳಿ ಅಲ್ಲಿ ಒಂದು ವಿಷಯ ಗೌತಮ ಶಿಲ್ದಲ್ಲಿ ಹೇಳಿದಂತ ಮಾತು ಸರ್ವಂ ಪರಿತ್ಯಜ್ಯ ಎಲ್ಲವನ್ನೂ ಬಿಟ್ಟು ಮನೋಗತಂ ಯತ್ ಅಂದ್ರೆ ಮನಸ್ಸಿನಲ್ಲಿರುವ ಬಯಕೆಗಳನ್ನೆಲ್ಲಾನು ಬಿಟ್ಟು ವಿನಾ ದೇವಂ ಅಂತ ಹಾಗೆ ಅಲ್ಲ, ವಿನಾ ಅನ್ನೋದು ಅವೆಲ್ಲದಕ್ಕೂ ಮನೋಗತಗಳನ್ನು ವಿನಾ ಅವೆಲ್ಲವೂ ಇಲ್ಲದೆ ದೇವಂ ಕೇವಲ ಶುದ್ಧ. ಸೊ ವಿನಾ ಅನ್ನೋದು ಮುಂದಿನ ಭಾಗಕ್ಕೆ ಸರ್ವಂ ಪರಿಸ್ಥಿತಿಯ ಮನೋಗತಂ ಯತ್ ವಿನಾ ಅಲ್ಲಿಗೆ ಒಂದು ಪಾಸು ಮನೋಗತಂ ಯತ್ ವಿನಾ ಯಾವ ಮನೋಗತವನ್ನು ಇಲ್ಲದೇ ಆದರೆ ಕೇವಲಂ ಶುದ್ಧಂ ಆದ್ಯಂ ದೇವಂ ಭಗವಂತನನ್ನು ಕೇವಲ ಕೇವಲ ಅಂದ್ರೆ ಅವನೇ ಆದಿ ಕಾರಣ, ಅವನನ್ನು ಬಿಟ್ಟು ಬೇರೆ ಕಾರಣ, ಕೇವಲ ಭಗವಂತರಿ ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣ ಆದಿ ಕಾರಣ ಸರ್ವ ಕಾರಣ ಅವನೇ ಅನ್ನುವ ಅರ್ಥದಲ್ಲಿ ಕೇವಲ ಶಬ್ದ. ಶುದ್ಧಂ ಅವನು ಶುದ್ಧನಾಗಿದ್ದಾನೆ ಅಂದರೆ ಸರ್ವದೋಷರಹಿತನಾಗಿದ್ದಾನೆ ಅನ್ನುವುದು. ಆದ್ಯಂ ಅಂತ ಹೇಳಿದರೆ ಎಲ್ಲದಕ್ಕಿಂತ ಮೊದಲಿರುವವನು, ಆದಿ ಆದಿಗಳಿಗೆಲ್ಲ ಆದಿ, ಸರ್ವ ಆದಿ, ಆದ್ಯಾನಾಂ ಆದಿ, ಆದ್ದರಿಂದ ಎಲ್ಲದಕ್ಕಿಂತ ಮೊದಲಿರುವವನು, ಮೂಲಭೂತನಾದವನು, ಎಲ್ಲದಕ್ಕೂ ಕಾರಣಭೂತನಾದಾಗಿದ್ದಾನಂದ್ರೆ ಅವನು ಆದ್ಯನಾಗಿರಬೇಕು, ಮೊದಲಿರುವವನು ಅಂದ್ರೆ ಸೃಷ್ಟಿಗೂ ಮೊದಲು ಎಲ್ಲರನ್ನು ಸೃಷ್ಟಿ ಮಾಡೋದಕ್ಕೂ ಮುಂಚೆ ಅವನಿದ್ದಾನೆ ಅಂತೇಳಿ ಆದ್ಯಂ ಅನ್ನುವುದು ಅಂತಹ ದಿವ್ಯ. ದೇವಂ ಅಂತ ಹೇಳಿದ್ರೆ ಭಗವಂತ, ದಿವು ಕ್ರೀಡಾಯಾಮ್ ಅಂತಹ ದೇವದೇವನಾದಂತಹ ಭಗವಂತನನ್ನು ಏ ಚಿಂತೆಯಂತಿ ಯಾರಾದರೆ ಚಿಂತನೆ ಮಾಡ್ತಾರೋ ಇಹ ಅಂತ ಹೇಳಿದರೆ, ಇಹ ಅಂತ ಹೇಳಿದ್ರೆ ತಮಗೆ ಕೊಟ್ಟ ದೇಹದಲ್ಲಿ ಇಲ್ಲ ಈ ಭೂಮಿಯಲ್ಲಿ ಇಲ್ಲ ಈ ಸೃಷ್ಟಿಯಲ್ಲಿ ಇಲ್ಲ ಈ ಸಾಧನಾ ಶರೀರದಲ್ಲಿ ಈ ಜಗತ್ತಿನಲ್ಲಿ ಇಲ್ಲಿ ಯಾರಾದರೆ ಅಂತಹ ಭಗವಂತನನ್ನು ಚಿಂತನೆ ಮಾಡ್ತಾರೋ ತಂ ಏವ ಧೀರಾ ಅನನ್ಯಾ ತೇ ದೇವಂ ಏವ ಆವಿಶಂತಿ. ಅಂತಹ ಧೀರರು, ಧೀರರು ಅಂದ್ರೆ ದೀಬುದ್ಧಿ, ಧೀರ ಅಂತ ಹೇಳಿ ಬುದ್ಧಿಯಲ್ಲಿ ಇಚ್ಛೆ ಉಳ್ಳವರು ಅಂದ್ರೆ ಜ್ಞಾನಿಗಳಂತ, ಧೀರ ಅನ್ನುವ ಶಬ್ದದಲ್ಲಿ ಜ್ಞಾನಿಗಳು, ಅವರು ತಮ್ಮ ಏವ ಅಂತಹ ಪರಮಾತ್ಮನನ್ನೇ ಅವರು ಅನನ್ಯ ಏಕಾಂತ ಭಕ್ತರಾಗಿ ಇರುವಂತಹ ಜ್ಞಾನಿಗಳು. ಸೊ ಧೀರಾ ಅನನ್ಯ, ಅನನ್ಯರಾದಂತಹ ಏಕಾಗ್ರಚಿತದಲ್ಲಿ ಭಗವಂತನನ್ನು ಸೇವೆ ಮಾಡುವಂತಹ ತೇ ಧೀರಃ ಆ ಜ್ಞಾನಿಗಳು, ಅಂತಹ ಜ್ಞಾನಿಗಳು ತಂ ದೇವಂ ಏವ ಆವಿಶಂತಿ, ಆ ಭಗವಂತನನ್ನೇ ಪ್ರವೇಶ, ಅಂದ್ರೆ ಯಾರನ್ನು ಭಗವಂತನನ್ನು ಸ್ಥಿರವಾಗಿ ಧ್ಯಾನ ಮಾಡ್ತಾರೋ ಅಂತವರು ಅಂತಹ ಭಗವಂತನನ್ನೇ ಸೇರ್ತಾರೆ ಅಂತೇಳಿ. ಕಾಮಂ ಕಾಲೇನ ಮಹತಾ ಏಕಾಂತಿತ್ವಾದು ಸಮಾಹಿತೈ ಶಕ್ಯೋ ದ್ರಷ್ಟುಂ ಸ ಭಗವಾನ್ ಪ್ರಭಾ ಸಂದೃಶ್ಯ ಮಂಡಲ ಅಂತ ಮೋಕ್ಷ ಧರ್ಮದಲ್ಲಿ ಕೇಳಬಹುದು. ಅದೇ ಮಾತನ್ನು ಹೇಳುತ್ತೆ, ಆ ಭಗವಂತನನ್ನು ಪ್ರವೇಶ ಮಾಡ್ತಾ ಅಂತ ಹೇಳಿದ ಮೇಲೆ ಬಹು ಕಾಮಂ ಕಾಲೇನ, ಕಾಲೇನ ಅಂದ್ರೆ ಬಹು ಸಮಯದಿಂದ, ಬಹಳ ಕಾಲ ಅಂದ್ರೆ ಲಾಂಗ್ ಟೈಮ್, ಫಾರ್ ಲಾಂಗ್ ಡ್ಯುರೇಷನ್. ಕಾಲೇನ ಕಾಮಂ ಮಹತ, ಮಹತಾ ಕಾಮಂ ಅಂತ ಹೇಳಿದರೆ ಭಗವಂತನೇ ಬೇಕನ್ನುವ ಕಾಮನೆ, ಅಂತಹ ಕಾಮನೆ ಇರುವವರಾಗಿ ಏಕಾಂತಿತ್ವಾದ ಏಕಾಂತ ಭಕ್ತರು ಅಂತ ನಾವು ಪ್ರಯೋಗ ಮಾಡ್ತೀವಿ. ಏಕಾಂತ ಭಕ್ತರಂದ್ರೆ ಭಗವಂತನೇ ಸರ್ವೋತ್ತಮ, ಬೇರೆ ಯಾವುದು ನನಗೆ ಬೇಡ ಅನ್ನುವ, ಅವನು ಬೇಕು, ಬೇರೆ ಯಾರನ್ನ ಯಾವುದು ಬೇಡ ಅನ್ನುವ ಭಾವನೆ ಇರುವವರು ಏಕ ಅಂತ, ಅವನೇ ಏಕ, ಅವನೇ ಕೊನೆಯಾಗಿ, ಅವನೇ ನಮಗೆ ಬೇಕಾದವನು ಅನ್ನುವ ಭಾವನೆ ಇರುವವರು ಏಕಾಂತ ಭಕ್ತರು. ಅಂತಹ ಏಕಾಂತಿತ್ವ ಭಾವನೆಯಿಂದ ಸಮಾಹಿತೈಹಿ ಸಮ್ಯಕ್ ಆಹಿತೈಹಿ ಕೂಡಿಕೊಂಡಿರುವವರು, ಆ ಏಕಾಂತ ಭಕ್ತರಾದ್ದರಿಂದ ಏಕಾಂತ ಭಕ್ತಿಯಿಂದ ಕೂಡಿಕೊಂಡಿರುವವರು ಶಕ್ಯ ದ್ರಷ್ಟುಂ ಸ ಭಗವಾನ್ ಸ, ಅಂತಹ ಸಾಧಕನು ಭಗವಾನ್ ದ್ರಷ್ಟುಂ ಸಖ್ಯ, ಅವರಿಂದ ಆ ಭಗವಂತನನ್ನು ತಿಳಿಯಲಿಕ್ಕೆ ಆಗತ್ತೆ, ಭಗವಂತನನ್ನು ಕಾಣುವುದಕ್ಕಾಗತ್ತೆ. ಪ್ರಭಾ ಸಂದೃಶ್ಯ ಮಂಡಲ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಭಗವಾನ್ ದ್ರಷ್ಟುಂ ಶಕ್ಯ, ಭಗವಂತ ನೋಡಲಕ್ಕೆ ಸಾಧ್ಯನಾಗತಾನೆ ಅಂತ ಇದು ಇಲ್ಲಿ ಪ್ಯಾಸಿವ್ ವಾಯ್ಸ್, ಅಂದ್ರೆ ಅವರು ಭಗವಂತನನ್ನು ನೋಡ್ತಾರೆ ಅಂತ ಹೇಳುವುದು ಸಂಸ್ಕೃತದಲ್ಲಿ. ಅಂತ ಆ ಭಗವಂತ ನೋಡಲಕ್ಕೆ ಸಾಧ್ಯನಾಗ್ತಾನೆ, ಇಲ್ಲಿ ಭಗವಾನ್ ಅನ್ನುವುದು ಪ್ರಥಮ ಅಗತ್ಯಗಳಿಗೆ, ಪ್ರಭಾ ಸಂದೃಶ್ಯ ಮಂಡಲ ಅನ್ನೋದು ಪ್ರಥಮ ಅಗತ್ಯವಿದೆ. ಪ್ರಭಾ ಸಂದೃಶ್ಯ ಮಂಡಲ ಅಂದ್ರೇನು, ಪ್ರಭಾ ಪ್ರಭೆಯಿಂದ ಅವನ ಪ್ರಕಾಶದಿಂದ, ಸಂದೃಶ್ಯ ದರ್ಶನೀಯವಾದ ನೋಡಲಿಕ್ಕೆ ಸಮ್ಯಕ್ ದೃಶ್ಯ ಅಂದ್ರೆ ಚೆನ್ನಾಗಿ ನೋಡಲಿಕ್ಕೆ ಯೋಗ್ಯವಾದಂತಹ ಮಂಡಲ ರೂಪವುಳ್ಳವನು ಅನ್ನುವ ಅರ್ಥ. ಪ್ರಭಾ ಸಂದೃಶ್ಯ ಮಂಡಲ ಅಂದ್ರೆ ಭಗವಂತ ತನ್ನ ಪ್ರಕಾಶದಿಂದ ನೋಡಲಿಕ್ಕೆ, ದರ್ಶನ ಮಾಡಲಿಕ್ಕೆ, ಸಂದರ್ಶನ ಮಾಡಲಿಕ್ಕೆ ಅತ್ಯಂತ ಸುಂದರವಾದ ಮನೋಹರವಾದ ಪ್ರಭಾ ರೂಪ ಇರುವಂತಹ ಮಂಡಲ, ಮಂಡಲ ಅಂದ್ರೆ ರೂಪವುಳ್ಳವನಾಗಿ ಇರುವಂತಹ ಭಗವಾನ್ ಭಗವಂತನು ದ್ರಷ್ಟುಂ ಸತ್ಯ ಸ ಭಗವಾನ್ ದ್ರಷ್ಟುಂ ಸತ್ಯ, ಆ ಭಗವಂತನು ನೋಡಲಿಕ್ಕೆ ಸಾಧ್ಯನಾಗ್ತಾನೆ ಅಂದ್ರೆ ಆ ಭಗವಂತನನ್ನು ಆ ಜ್ಞಾನಿಗಳು ನೋಡ್ತಾರೆ ಅಂತ ಅರ್ಥ. ಹೀಗೆ ಮೋಕ್ಷ ಧರ್ಮದಲ್ಲಿ ದೇವಾಕ್ಯ ಇದೆ, ನಿತ್ಯಂ ಅಹಿತ ಸರ್ವತೋ ಯುಕ್ತಾನ, ನಿತ್ಯಾಭಿಯುಕ್ತಾನ ಅನ್ನೋ ಶಬ್ದಕ್ಕೆ ನಿತ್ಯ ಅಂದ್ರೆ ಯಾವಾಗಲೂ, ಅಭಿ ಅಂದ್ರೆ ಅಭಿತ ಎಲ್ಲ ರೀತಿಗಳಲ್ಲಿಯೂ, ಸರ್ವತಃ ಅಂತ ಅಭಿತ ಸರ್ವತಃ ಅಂತ ಅರ್ಥ. ಸೊ ನಿತ್ಯ ಅಭಿಯುಕ್ತ ಅಂದ್ರೆ ಯಾವಾಗಲೂ ಎಲ್ಲ ವಿಧಿಗಳಿಂದಲೂ, ಯಾವಾಗಲೂ ಎಲ್ಲ ರೀತಿಗಳಲ್ಲಿಯೂ. ನಿತ್ಯಂ ಅನ್ನೋದು ಟೈಮ್, ಶಾರ್ಟ್ ಟೈಮ್. ಅಭಿತ ಅನ್ನೋದು ಇನ್ ಆಲ್ ವೇಸ್. ಯುಕ್ತಾನ ಅಂದರೆ ಜ್ಞಾನೋಪಾಯದಿಂದ ಕೂಡಿದವರು. ಸೊ ಈ ವಿಧವಾಗಿ ಇದನ್ನು ತಿಳ್ಕೊಂಡವರು ಭಗವಂತನನ್ನು ಸೇರ್ತಾರೆ ಅಂತ ತ್ರೈವಿದ್ಯರನ್ನು ಹೇಳಿದ ಮೇಲೆ ವೈಷ್ಣವಿಕರು ಭಕ್ತರು ಆ ಭಗವತ್ ಧ್ಯಾನ ಯೋಗ್ಯರು ಹೇಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದು 22ನೇ ಪದ್ಯದಲ್ಲಿ ಹೇಳಿದ ಮೇಲೆ 23ನಲ್ಲಿ ಅದನ್ನೇ ಹೇಳ್ತಾ, ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏಪಿ ಏತ್ಯನ್ಯ ದೇವತಾ ಭಕ್ತಃ ಯಜಂತೆ ಶ್ರದ್ಧೆಯಾನ್ವಿತಃ ಏಪಿ ಮಾಮೇವ ಕೌಂತೆಯ ಯಜನ್ ಯವಿಧಿಪೂರ್ವಕಂ ಅಂತೇಳಿ ಇಲ್ಲಿ ಒಂದು ಲಾಜಿಕಲ್ ಪ್ರಶ್ನೆ ಬರುತ್ತೆ. ಆ ಲಾಜಿಕಲ್ ಪ್ರಶ್ನೆಯನ್ನು ಇಲ್ಲಿ ಮುಂದೆ ಇರ್ತಾ ಇದ್ದಾರೆ. ಏನಂತ ಹೇಳಿದರೆ, ಪ್ರಶ್ನೆ ಒಂದು ಮುಂದೆ ಹೇಳಿದ್ದಾನೆ ಕೃಷ್ಣ ಏನಂತ, ಯಾರು ಯಾರು ಬೇರೆಯವರನ್ನು ಮಾಡಿದ್ರು ಅದು ನನಗೇ ಬಂದು ಸೇರುತ್ತೆ ಅಂತ ಒಂದು ಹೇಳಿದ್ದಾನೆ ಭಗವಂತ. ಮುಂದೆ ನಾವು ನೋಡಿದ್ದೀವಿ ಅದು. ಸೊ ಅಹಂ ಕದ್ರಹಂ ಯಜ್ಞ ಅದೆಲ್ಲ ಹೇಳುವಾಗ ಎಲ್ಲವೂ ನನಗೇ ಬಂದು ಸೇರುತ್ತೆ ಅಂತ, ಎಲ್ಲವೂ ಗತಿರ್ಭತ್ತ ಪ್ರಭು ಅಂತ ಹೇಳಿ ಎಲ್ಲವೂ ನನಗೇ ಬಂದು ಸೇರುತ್ತೆ, ನಾನೇ ಎಲ್ಲ ಸರ್ವಭೋಕ್ತಾರನಾಗಿದ್ದೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಸರ್ವಭೋಕ್ತಾರ ಅವನು ಅಂತ ಹೇಳಿದಾಗ, ಯಾವ ಅನ್ಯ ದೇವತೆಗಳನ್ನು ಪೂಜೆ ಮಾಡಿದರೂ ಏಪಿ ಅನ್ಯ ದೇವತಾ ಭಕ್ತ ಎದಂತೆ ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಅನ್ಯ ದೇವತೆಗಳನ್ನು ಭಕ್ತರಾಗಿ ಅವರನ್ನು ಪೂಜೆ ಮಾಡಿದರೂ ಅದು ಕೂಡ ನನಗೆ ಬಂದು ಸೇರುತ್ತೆ ಆದ್ದರಿಂದ ಇಲ್ಲಿ ಅವರು ಕೊನೆಯ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ತೇಪಿ ಮಾಮೇವಕಂತೆಯೇ ವಿಧಿಪೂರ್ವಕಂ ಅಂತೇಳಿ, ಅಂದರೆ ಅನ್ಯ ದೇವತೆಗಳಿಗೆ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜೆ ಮಾಡಿದಾಗ ಅವರು ವಿಧಿವತ್ತಾಗಿ ಮಾಡದೇ ಇದ್ದರೂ ಭಗವಂತನನ್ನೇ ಪೂಜೆ ಮಾಡಿದಂತಾಗತ್ತೆ ಇಂಡೈರೆಕ್ಟ್ ಆಗಿ. ಯಾಕಂದ್ರೆ ಅವರು ಬೇರೆ ದೇವತೆಗಳಿಗೆ ಪೂಜೆ ಮಾಡ್ತಾರೆ, ಆ ಬೇರೆ ದೇವತೆಗಳಿಗೆ ಹೋಗುತ್ತದೆಲ್ಲ, ಅವರು ಮಾತ್ರ ಯಾವ ಸ್ವೀಕಾರ ಮಾಡಿದ್ರೆ ಭಗವಂತನೇ ಅವರ ಒಳಗಿದ್ದು ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಗವಂತನನ್ನೇ ಪೂಜಿಸಬೇಕನ್ನುವ ವಿಧಿ ಅವರು ಇಂಡೈರೆಕ್ಟ್ ಆಗಿ ಮಾಡಿದಂತಾಗತ್ತೆ. ಅಂದ್ರೆ ಹಾಗೆ ಮಾಡಿದಾಗ ಅವರಿಗೂ ಭಗವಂತನ ಡೈರೆಕ್ಟ್ ಪೂಜೆ ಮಾಡಿದವರಿಗೂ ಸಮಾನ ಫಲ ಬರಬೇಕಲ್ಲವ ಅಂತ ಪ್ರಶ್ನೆ ಬಂದರೆ ಬರೋದಿಲ್ಲ. ಅಂದರೆ ಭಗವಂತನನ್ನೇ ಪೂಜಿಸಬೇಕೆಂಬ ವಿಧಿ ಇದ್ರೂ ಕೂಡ ಅನ್ಯರನ್ನು ಪೂಜಿಸಿ ಕೊನೆಯಲ್ಲಿ ಮಾತ್ರ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ, ಕೃಷ್ಣಾರ್ಪಣ ಅಂತಾರೆ, ಆವಾಗ ಅದು ಭಗವಂತನಿಗೆ ಹೋಗಿ ಸೇರುತ್ತೆ, ಅವರು ಭಗವಂತನಿಗೆ ಹೋಗಿ ಸೇರುತ್ತೆ ಕೊನೆಯಾಗಿ ಅನ್ಕೊಂಡಿದ್ದಾರೆ. ಆದರೆ ಅವರು ಮಾನ್ಯ ದೇವತೆಗಳನ್ನು ಮಾಡುವಾಗ ಅವರು ಮಾನ್ಯ ದೇವತೆಗಳಿಗೆ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾರೆ. ಆದ್ದರಿಂದ ಅವರು ಮಾಡುವ ಕರ್ಮಕ್ಕೆ ಭಗವಂತನನ್ನೇ ಡೈರೆಕ್ಟ್ ಆಗಿ ಮಾಡುವವರ ಕರ್ಮಕ್ಕೂ ಫಲ ಒಂದೇ ಇರಬೇಕು. ಯಾಕಂದ್ರೆ ಎಲ್ಲರೂ ಭಗವಂತನಿಗೆ ಹೋಗಿ ಸೇರ್ತಾ ಇದೆ, ಎಲ್ಲರೂ ಕೃಷ್ಣಾರ್ಪಣ ಅಂತ ಇದ್ದಾರೆ. ಅನ್ಯ ದೇವತೆಗಳ ಮೂಲಕವಾಗಿ ಕೃಷ್ಣಾರ್ಪಣ, ಇನ್ನೊಂದು ಕೃಷ್ಣನಿಗೆ ಪೂಜೆ ಮಾಡಿ ಕೃಷ್ಣಾರ್ಪಣ, ಇಬ್ಬರಿಗೂ ಒಂದೇ ಫಲ ಬರಬೇಕಲ್ಲವ ಅಂತ ಬಂದರೆ, ಯಾಕಂದ್ರೆ ಸರಿ ಅಹಂ ಕ್ರತುಹು ಇತ್ಯಾದಿ ಅಸತ್ಯ ಮಿಚ್ಚಿತಾಹ ಏ ಪೀಜಿ ಅಂತೇಳಿ, ಎಲ್ಲವೂ ಭಗವಂತನಿಗೆ ಹೋಗಿ ಸೇರತ್ತೋ ಸೇರೋದಿಲ್ಲವೋ, ಎಲ್ಲವೂ ಭಗವಂತನಿಗೆ ಹೋಗಿ ಸೇರತ್ತೆ ಅಂತ ಹೇಳಿದರೆ ಎಲ್ಲರಿಗೂ ಒಂದೇ ಫಲ ಬರಬೇಕು. ಎಲ್ಲವೂ ಭಗವಂತನಿಗೆ ಹೋಗಿ ಸೇರೋದಿಲ್ಲ, ಅನ್ಯ ದೇವತೆಗಳಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅಹಂ ಕ್ರತುಹು ಅಂತ ಕೃಷ್ಣ ಹೇಳಿದ ಮಾತು ಸುಳ್ಳಾಗತ್ತೆ. ಸೊ ಕೃಷ್ಣ ಹೇಳಿದಂತಹ ಅಹಂ ಕ್ರತುಹು ಅನ್ನುವ ಮಾತು ಸತ್ಯವೋ ಸುಳ್ಳೋ, ಅದು ಅಸತ್ಯ ಅಂತ ಹೇಳಿದ್ರೆ ಕೃಷ್ಣ ಸುಳ್ಳು ಹೇಳಿದಂಗಾಗುತ್ತೆ, ಅದು ಸತ್ಯ ಅಂತ ಹೇಳಿದ್ರೆ ಎಲ್ಲವೂ ಕೃಷ್ಣನಿಗೆ ಹೋಗಿ ಸೇರುತ್ತಾ. ಆದ್ದರಿಂದ ಫಲಸಾಮ್ಯ ಇರಬೇಕು, ಎಲ್ಲರಿಗೂ ಒಂದೇ ವಿಧವಾದ ಫಲ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಈ ಶ್ಲೋಕ ಹೇಳುತ್ತೆ, ಅವಿಧಿಪೂರ್ವಕಂ ಅಂತ ಸಮಾಧಾನ ಕೊಡುತ್ತೆ. ಅವರು ಎಲ್ಲವನ್ನೂ ಮಾಡ್ತಾ ಇದ್ದಾರೆ, ಕೃಷ್ಣನಿಗೆ ಕೃಷ್ಣಾರ್ಪಣ ಅಂತಾರೆ, ಬೇರೆ ದೇವತೆಗೆ ಮಾಡ್ತಾರೆ, ಎಲ್ಲ ಆಯಿತು, ಅದು ಕೃಷ್ಣನಿಗೆ ಹೋಗಿ ಸೇರುತ್ತೆ ಅದು ನಿಜ. ಆದರೆ ಅವರು ಅವಿಧಿಪೂರ್ವಕವಾಗಿ ಅವಿಧಿಪೂರ್ವಕ ಅಂದ್ರೆ ಏನು, ವಿಧಿವತ್ತಾಗಿ ಮಾಡ್ತಾ ಇಲ್ಲ. ವಿಧಿವತ್ತಾಗಿ ಮಾಡ್ತಾ ಇಲ್ಲ ಅಂದರೆ ಏನು, ಅಂದರೆ ಅವರು ಮಾಡುವಾಗ ಅವರ ಚಿಂತನೆ ಎಲ್ಲವೂ ಭಗವಂತನಿಗೆ ಹೋಗಿ ಸೇರುತ್ತೆ ಅನ್ನುವ ಜ್ಞಾನ ಅವರಿಗೆ ಲೋಪವಾಗಿದೆ ಮಾಡುವಾಗ ಶಾಸ್ತ್ರೋಕ್ತ. ಯಾಕಂದ್ರೆ ಆ ಜ್ಞಾನ ಇದ್ರೆ ಅವರು ಅನ್ಯ ದೇವತೆಗಳಿಗೆ ಮಾಡ್ತಾ ಇದ್ದಿಲ್ಲ. ಅವರು ಆರಾಧನೆ ಸ್ವೀಕರಿಸುವ ನಾನೇ ಎಲ್ಲವನ್ನು ಸ್ವೀಕಾರ ಮಾಡ್ತೀನಿ, ಅಂದ್ರೆ ಭಗವಂತನ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅನ್ನುವ ಜ್ಞಾನ ಅವರಿಗೆ ಇರೋದಿಲ್ಲ. ಆದ್ದರಿಂದ ಅವರಿಗೇನು ಫಲ ಇಲ್ಲದೆ ಇರೋದಿಲ್ಲ, ಅವ್ರಿಗೆ ಫಲ ಒಳ್ಳೆ ಸಿಗತ್ತೆ, ಆದರೆ ನಶ್ವರವಾದ ಫಲ, ಅಂದ್ರೆ ಟೆಂಪರರಿ ಬೆನಿಫಿಟ್. ಸ್ವರ್ಗ ಬರಬಹುದು, ಯಲೋಕದ ಪ್ರಯೋಜನ ಬರಬಹುದು, ಪರಲೋಕ ಪ್ರಯೋಜನವು ಸ್ವರ್ಗಲೋಕವೂ ಬರಬಹುದು, ಎಲ್ಲವೂ ಬರಬಹುದು. ಆದರೆ ಭಗವಂತನಿಗೆ ಸಂಬಂಧಪಟ್ಟ ಮೋಕ್ಷ ಅನ್ನೋದು ಮಾತ್ರ ಅವರಿಗೆ ಆ ಕರ್ಮಗಳಿಂದ ಆ ಮೋಕ್ಷ ಸಾಧಕವಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅನ್ಯ ದೇವತಾರಾಧನೆಯನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತಲ್ಲ, ಸ್ವೀಕಾರ ಮಾಡಿದರೂ ಆ ಜ್ಞಾನ ಅವರಿಗಿಲ್ಲ, ಆದ್ದರಿಂದ ಶಾಶ್ವತ ಫಲ ಅವರಿಗಿಲ್ಲ ಅನ್ನೋದನ್ನು, ಆ ಕರ್ಮಕ್ಕೆ ಶಾಶ್ವತ ಫಲ ಸಿಗೋದಿಲ್ಲ ಅಂತ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ. ಅದನ್ನೇ ತಾತ್ಪರ್ಯದಲ್ಲಿ ವಿಚಾರ ಮಾಡಿ ಹೇಳ್ತಾ ಇದ್ದಾರೆ. ಅನನ್ಯ ದೇವತಾಯಾಗ ಪ್ರತ್ಯುದ್ರೇಕಾತ್ ಅಕಾಮನಾತ್ ಸದಾ ಯೋಗಾತ್ ವೈಶಿಷ್ಟ್ಯಂ ತ್ರೈವಿದ್ಯಾತ್ ವೈಷ್ಣವಾದಪಿ ಸ್ಯಾದಿ ಭಾಗವತಸ್ಯೈವ ತೇನ ಬ್ರಹ್ಮಾದಯೋ ಕಿಲಾಹ ಅಶ್ವಮೇಧಾದಿ ಯಜ್ಞೈರಪಿ ಕೇಶವ ಯಾಜಿನಃ ವೈಷ್ಣವ ಇತಿ ಬುದ್ಧ್ಯಾ ಏವ ಮಾನಯಂತಿ ಅನ್ಯ ದೇವತಾ ಇತಿ ಆಜ್ಞೇಯಂತೆ ಅಗ್ನಿ ಪುರಾಣದಿಂದ ಒಂದು ಕೋಟ್ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ. ಸಮ್ಯಕ್ ಗುಣ ಜ್ಞಾನಾತ್ ಉಪಾಸ ಪರ್ಯುಪಾಸನ ಇತಿ ಅಂತ ಪರ್ಯುಪಾಸನ ಅನ್ನುವ ಶಬ್ದಕ್ಕೂ ಕೂಡ ಅಲ್ಲಿ ಮುಂಚೆ ಹೇಳಿದಂತಹ ಕೇಳುವಂತಹ ಮಾತು ಅದು. ನಾವು 22 ಅನನ್ಯಾಸಿಂದೆಂತೋ ಮಾಮಿತನ ಪರ್ಯುಪಾಸತೆ ಅನ್ನುವ ಮಾತಿಗೆ ಹೇಳಿದಂಥ. ಸೊ ಈ 22-23 ಎರಡು ಶ್ಲೋಕಗಳಿಗೆ ಒಟ್ಟಿಗೆ ಸೇರಿ ಹೇಳಿದಂತಹ ತಾತ್ಪರ್ಯ ವಚನ ಅನನ್ಯ ದೇವತಾಯಾಗಾತ್ ಭಕ್ತಿದ್ರೇಕಾತ್ ಅಕಾಮನಾಥ್ ಅನ್ನುವ. ಸೊ ತ್ರೈವಿದ್ಯರು ವಿಷ್ಣುವನ್ನು ಪೂಜೆ ಮಾಡಿದರೂ ಅವರಿಗಿಂತ ಭಾಗವತರೇ ಅಂದರೆ ಭಗವದ್ ಭಕ್ತರೇ ಹರಿಯ ಪೂಜೆಗಾಗಿಯೇ ಯಾಗಾದಿ ಪೂಜೆಗಳನ್ನು ಮಾಡುವುದರಿಂದ ಪರಮ ಭಕ್ತಿ ಇರು ಭಕ್ತಿ ಉದ್ರೇಕಾತ್ ಅಂದ್ರೆ ಪರಮಭಕ್ತಿ ಇರುವುದರಿಂದ ಭಕ್ತಿಯ ಉದ್ರೇಕ ಇರುವುದರಿಂದ ಅಕಾಮನಾತ್ ಅಂದ್ರೆ ಫಲದ ಇಚ್ಛೆ ಇಲ್ಲದೇ ಇರುವುದರಿಂದ ಸದಾ ಯೋಗಾಚ ಅಂತ ಹೇಳಿದ್ರೆ ಆ ಕರ್ಮ ಮಾಡುವಾಗ ಸದಾ ಶ್ರೀಹರಿ ಸ್ಮರಣ ಪೂರ್ವವಾದಂತಹ ಯೋಗ ಇದೆ ಅವರಿಗೆ, ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂತಹ ವೈಶಿಷ್ಟ್ಯ ಇರುವುದರಿಂದ ವೈಶಿಷ್ಟ್ಯಂ ಆ ವಿಶಿಷ್ಟತೆ ಆ ಸ್ಪೆಷಾಲಿಟಿ ಇರೋದರಿಂದ ತ್ರೈವಿದ್ಯ ವೈಷ್ಣವನಾದ ತ್ರೈವಿದ್ಯರಿಗಿಂತಲೂ ಭಾಗವತನಾದ ವೈಷ್ಣವ ಅಂದ್ರೆ ಭಗವತ್ ಪರವೇ ಮಾಡಬೇಕನ್ನುವ ಉದ್ದೇಶ ಇರುವಂತಹ ಕಾರಣದಿಂದ ಇವರು ಶಾಶ್ವತ ಫಲ ಇರುವವರಾಗ್ತಾರೆ. ಅದರಿಂದ ಬ್ರಹ್ಮರುದ್ರ ದೇವತೆಗಳೆಲ್ಲರೂ ಕೂಡ ಅಶ್ವಮೇಧಾದಿಯಾಗಳಿಗೆ ಪರಮಾತ್ಮನೇ ದೇವತೆ ಅಂತ ತಿಳ್ಕೊಂಡು ಅವನನ್ನೇ ಕುರಿತು ಅವುಗಳನ್ನು ಮಾಡ್ತಾರೆ. ಸೊ ಇತರ ದೇವತೆಗಳನ್ನು ವಿಷ್ಣುವಿನ ಭಕ್ತರೆಂಬ ಭಾವನೆಯಿಂದ ಮಾಡ್ತಾರೆ ಹೊರತು ಸ್ವತಂತ್ರವಾಗಿ ಅಂದ್ರೆ ಮಿಕ್ಕ ದೇವತೆಗಳ ಪೂಜೆ ಮಾಡಬಾರದು ಕೇವಲ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಇಲ್ಲ. ಪರಿವಾರದಯ ಗ್ರಾಹ್ಯ ಅಭಿಹೇಯ ಪ್ರಧಾನತಃ ಅಂತೇಳಿ ಮಹಾಭಾರತಾರ್ಪಣ್ಯದಲ್ಲಿ ಆಚಾರ್ಯರು ಹೇಳಿದಂತೆ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಲೇಬಾರದಂತಲ್ಲ, ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಬೇಕು, ಆದರೆ ಭಕ್ತರು ಭಗವಂತನ ಪರಿವಾರ ದೇವತೆಗಳು ಅನ್ನುವ ಉದ್ದೇಶದಿಂದ ಅನ್ಯ ದೇವತೆಗಳನ್ನು ಮಾಡಬೇಕೇ ಹೊರತು ಸ್ವತಂತ್ರ ಭಾವನದಿಂದ ಮಾಡಬಾರದು ಅಂತ. ಆದ್ದರಿಂದ ವೈಷ್ಣವ ಇತಿ ಬುದ್ಧಿಯ ಏವ ಅಂದ್ರೆ ಆ ದೇವತೆಗಳು ಕೂಡ ವೈಷ್ಣವರು ಅನ್ನುವ ಬುದ್ಧಿಯಿಂದಲೇ ಮಾನಯಂತಿ ಅನ್ಯ ದೇವತಾ, ಅನ್ಯ ದೇವತೆಗಳಿಗೆ ಗೌರವವನ್ನು ಕೊಡ್ತಾರೆ, ಅವ್ರಿಗೆ ಗೌರವ ಕೊಡಬೇಕು, ಅವ್ರ ಪೂಜೆ ಮಾಡಬೇಕು, ಆ ಭಾವನೆಯಿಂದ ಮಾಡಬೇಕು ಅನ್ನುವುದು ಅನ್ಯ ಪುರಾಣದಿಂದ ಆ ಕೋಟನ್ನು ಕೊಟ್ಟು ಆಚಾರ್ಯರು ಕೃಷ್ಣ ಹೇಳಿದ ಮಾತುಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದಾದ ಮೇಲೆ 24ನೇ ಶ್ಲೋಕದಲ್ಲಿ ಅಹಂ ಹಿ ಸರ್ವಯಜ್ಞಾನಾಂ ಭುಕ್ತಾತ ಪ್ರಭುರೇವತ ನತು ಮಾಮ ಅಭಿಧಾನಂತಿ ತತ್ವೇನ ಅತಃ ಸ್ಯವಂತಿ ತೇ ಅಂತೇಳಿ ಎರಡು ಹೇಳಿದ ಮೇಲೆ ತ್ರೈವಿದ್ಯರದು ಭಾಗವತರದು ಇಬ್ಬರದು ಹೇಳಿದ ಮೇಲೆ ಭಗವಂತ ಅದನ್ನು ಪಿಂಡೀಕೃತ್ಯ ಅನ್ನುವ ರೀತಿಯಲ್ಲಿ ಅದನ್ನು ಒಟ್ಟಿಗೆ ಸೇರಿಸಿ ಅಮ್ಮಣ್ಣಾಗಿ ಹೇಳ್ತಾ ಇದ್ದಾನೆ. ಅಹಂ ಹಿ ಸರ್ವಯಜ್ಞಾನಾಂ ಭುಕ್ತ ಎಲ್ಲ ಯಜ್ಞಗಳಿಗೆ ಆರಾಧನೆಗೆ ನಾನೇ ಭುಕ್ತನಾಗಿದ್ದೇನೆ, ನನಗಾಗಿಯೇ ಅವೆಲ್ಲವೂ ವಿಹಿತವಾಗಿದೆ, ಆದರೆ ಹೀಗೆ ನನ್ನನ್ನು ತ್ರೈವಿದ್ಯ ತಿಳಿಯುವುದಿಲ್ಲ, ನನ್ನನ್ನು ಸರ್ವೋತ್ತಮ ಅಂತ ತಿಳಿದಿದ್ದರೂ ನನಗಾಗಿ ಎಲ್ಲ ಯಾಗಗಳನ್ನು ವಿಹಿತವೆಂದು ಅನ್ಯ ದೇವತೆಗಳು ತನ್ನ ಪರಿವಾರವೆಂದು ದೃಢವಾಗಿ ತಿಳಿಯುವುದಿಲ್ಲ, ಹಾಗೆ ಕಾರಣದಿಂದ ಆ ವಿಧವಾಗಿ ಮಾಡುವವರು ನತು ಮಾಂ ಅಭಿಜಾನಂತಿ ಭಗವಂತನನ್ನು ಅಭಿತಃ ನಜಾನಂತಿ ಸರಿಯಾಗಿ ತಿಳಿಯುತ್ತಾ ಇಲ್ಲ. ಆದ್ದರಿಂದ ತತ್ವೇನ ನಿಜವಾದ ತತ್ವ ರೀತಿಯಲ್ಲಿ ಏನಾಗುತ್ತೆ, ಇನ್ಫ್ಯಾಕ್ಟ್ ತತ್ವೇನ ಬಿಕಾಸ್ ಆಫ್ ದಟ್ ಟ್ರೂತ್ ಅತಃ ಆ ಕಾರಣದಿಂದ ಚ್ಯವಂತಿ ತೇ ಚ್ಯವಂತಿ ಚ್ಯವಂತಿ ಅಂದ್ರೆ ಚ್ಯುತರಾಗ್ತಾರೆ ಅಂದ್ರೆ ನಾವು ನೋಡಿದ್ವಿ ನೋಡ್ರಿ ಕ್ಷೀಣೇ ಪುಣ್ಯೇ ಮತ್ತೆ ಲೋಕಂ ವಿಶಂತಿ ಅಂತೇಳಿ ಅವರು ಸ್ವರ್ಗಕ್ಕೆ ಹೋಗಬಹುದು, ಸ್ವರ್ಗ ಭೋಗನ ಅನುಭವಿಸಬಹುದು, ಆದ್ರೆ ಸ್ವರ್ಗದಿಂದ ಚ್ಯುತರಾಗಿ ಭೂಮಿಗೆ ಮತ್ತೆ ತಿರುಗಿ ಬರ್ತಾರೆ. ಚ್ಯವಂತಿಯಿಂದ ಚಿತರಾಗಿ ಬರು ಚಿತರಾಗಿ ಬರುವುದಂದ್ರೆ ಅದರಿಂದ ಡಿಪ್ರೈವ್ ಆಗಿ ಅದು ಇಲ್ಲದೆ ಹೋಗಿ ಬರುವುದು. ಚ್ಯುತಿ ಚ್ಯುತಿ ಅಂದ್ರೆ ಇಟೇನ್ ಜಸ್ಟ್ ಸಂಸ್ಥೆಯೇನೆ ಆ ವಿಧವಾಗಿ ಸ್ವರ್ಗಕ್ಕೆ ಹೋದರೂ ಸ್ವರ್ಗ ಸುಖಗಳು ಕೊನೆ ಆಗಿಬಿಟ್ಟು ಅದು ಮುಗಿದು ಬಿಟ್ಟು ಭೂಲೋಕಕ್ಕೆ ತಿರುಗಿ ಬರ್ತಾರೆ. ಆದ್ದರಿಂದ ಚ್ಯವಂತಿ ತೇ ಚ್ಯವಂತಿ ಅವರು ಚಿತರಾಗಿ ಬರ್ತಾರೆ ಅನ್ನುವುದನ್ನು 24ನೇ ಶ್ಲೋಕದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ಕಾರಣ ಮಹಾ ವಿಧಿಪೂರ್ವಕಂ ಪೂರ್ವಕತ್ವೇ ಅಹಂ ಹೀತಿ ಅಂತೇಳಿ ಕಾರಣ ಅಂದ್ರೆ ಅವಿಧಿಪೂರ್ವಕ ವಿಧಿಪೂರ್ವಕವಾಗಿ ಮಾಡುವವರು ಭಾಗವತರು, ಅವಿಧಿಪೂರ್ವಕವಾಗಿ ಮಾಡುವವರು ಅನ್ಯರು ಭಾಗವತೇತರರು ಅಂತ ಹೇಳಿ ಆ ಕ್ಲಾರಿಫಿಕೇಶನ್ ಕೊಟ್ಟು ಅದಾದ ಮೇಲೆ ಮತ್ತೆ ದೇವತೆಗಳನ್ನು ಕುರಿತು ಮಾಡುವವರು ಇರ್ತಾರೆ, ಪಿತೃದೇವತೆಗಳನ್ನು ಕುರಿತು ಮಾಡುವವರು ಇರ್ತಾರೆ, ಎಲ್ಲವೂ ಮಾಡ್ತಾ ಇರ್ತಾರೆ. ಅವರವರು ಎಲ್ಲೆಲ್ಲಿ ಯಾರ್ಯಾರು ಹೋಗ್ತಾರೆ ಅನ್ನುವ ಪ್ರಶ್ನೆ ಬಂದಾಗ ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತ ಭೂತಾನ್ ಯಾಂತಿ ಭೂತ ಭೂತೇಜ್ಯ ಭೂತ ಇಜ್ಯ ಅಂತ ಪೂಜೆ ಮಾಡುವ ಭೂತೇಜ್ಯ ಭೂತಗಳನ್ನು ಪೂಜೆ ಮಾಡುವರು ಯಾಂತಿ ಮಧ್ಯಾದಿನೋಪಿ ಮಾಂ ಅಂತ ಹೇಳಿ ನಾಲ್ಕು ಕ್ಯಾಟಗರಿ. ದೇವವ್ರತ ಅನ್ಯ ದೇವತೆಗಳನ್ನು ಮಾಡುವವರು, ಅನ್ಯ ಯಾವ ದೇವತೆಗಳನ್ನು ಮಾಡುವವರು ಆಯಾ ದೇವತೆಗಳಿಗೆ ಹತ್ರ ಹೋಗ್ತಾರೆ. ಪಿತೃನ್ಯಾಂತಿ ಪಿತೃವ್ರತ ಪಿತೃದೇವತೆಗಳನ್ನು ಮಾಡುವ ಪಿತೃದೇವತೆಗಳಿಗೆ ಹೋಗ್ತಾರೆ. ಭೂತಾನ್ಯಾಂತಿ ಭೂತೇಜ್ಯ ಭೂತಗಳು ಅಂತ ಹೇಳಿದ್ರೆ ಏನು ಭೂತಗಳಂದ್ರೆ ಏನು ರಾಕ್ಷಸ ಅಂದ್ರೆ ರಕ್ಷೋಗಣ. ರಕ್ಷೋಗಣ ಅಂತ ಹೇಳಿದ್ರೆ ರಾಕ್ಷಸರಲ್ಲಿ ಎರಡು ರಕ್ಷೋಗಣ ಅಂತ ಒಬ್ಬರಿದ್ದಾರೆ, ಅಂದ್ರೆ ಕೆಟ್ಟ ರಾಕ್ಷಸರು ಒಳ್ಳೆ ರಾಕ್ಷಸರು ಅಂತ ಹೇಳಿ, ಅಂದ್ರೆ ದುಷ್ಟರಾದ ರಾಕ್ಷಸರ ಬಗ್ಗೆ ಹೇಳ್ತಾ ಇಲ್ಲ, ರಕ್ಷೋಗಣದಲ್ಲಿ ಇರುವಂತಹ ಅವರು ಅವರನ್ನು ರಾಕ್ಷಸರು ಅಂತ ಕರೀತಾರೆ. ಸೊ ಅಂತಹ ಅವರು ಅವರು ಭೂತಗಳು ಅಂತಲೂ ಅವರಿಗೆ ವ್ಯವಹಾರ ಇದೆ. ಭೂತ ಅನ್ನುವ ಶಬ್ದಕ್ಕೆ ದೇವಭೂತ ಅಂತಲೇ ಅರ್ಥ ಅಲ್ಲ, ಭೂತ ಅಂದ್ರೆ ಯಾವ್ದು ಇದೋ ಅದು ಭೂತ. ಸೊ ಕಾಂಟೆಕ್ಚುವಲ್ ಆಗಿ ತಗೋಬೇಕು. ಭೂತಗಳಂದ್ರೆ ಪ್ರಾಣಿಗಳು, ಸಮಸ್ತ ಪ್ರಾಣಿಗಳಿಗೂ ಭೂತ ಅಂತಾನೆ ಕರೀತಾರೆ. ಪಂಚಭೂತಗಳಿಗೆ ಪೃಥ್ವಿ ಆಪಸ್ಥಿತಿವಾರ ಆಕಾಶಗಳು ಅವರಿಗೆ ಭೂತಗಳಂತೆ ಕರೀತಾರೆ. ನಾವು ದೇವಭೂತಗಳು ಯಾವ್ದು ಅದಕ್ಕೂ ಭೂತಗಳಂತೆ ಕರೀತಾರೆ. ಸೊ ಮತ್ತೆ ಯಾವ ಅರ್ಥ ತಗೋಬೇಕು? ಭೂತಾನಿಯ ಅಂತ ಭೂತೇಜ್ಯ ಅಂದ್ರೆ ಭೂತಗಳನ್ನು ಪೂಜಿಸುವವರು ಭೂತಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾವ ಭೂತಗಳನ್ನು ಇಲ್ಲಿ ಮೀನ್ ಮಾಡ್ತಾರೆ ಅಂತ ಹೇಳಿದರೆ, ಕಾಂಟೆಕ್ಚುವಲ್ ಆಗಿ ಯಕ್ಷರಕ್ಷೋಗಣಗಳನ್ನು ಪೂಜೆ ಮಾಡುವವರು ಅಂತ ಹೇಳಿ ಬೇರೆ ಕಡೆನೂ ಬರುತ್ತೆ ಗೀತೆಯಲ್ಲಿ, 17ನೇ ಅಧ್ಯಾಯ ಅಲ್ಲಿ ಬರುತ್ತೆ. ಸೊ ಆದ್ದರಿಂದ ಆ ಭೂತೇಜ್ಯ ಅಂತ ಹೇಳಿದ್ರೆ ಇಲ್ಲಿ ಕಾಂಟೆಕ್ಚುವಲ್ ಆಗಿ ಯಕ್ಷರಕ್ಷೋಗಣಗಳು ಅವರಲ್ಲಿರುವಂತಹವರು ಅಂದ್ರೆ ಕೆಲವು ದೇವತೆಗಳಿಗಿಂತ ಕೆಳಗಿನವರು ಹಾಗಿರುವಂತಹವರು ಅವರಿಗೆ ಅವರನ್ನು ಪೂಜೆ ಮಾಡುವವರು ಅವರು ಅವರಿಗೆ ಆ ಲೋಕಗಳಿಗೆ ಅವರ ಹತ್ರ ಹೋಗ್ತಾರೆ. ಯಾಂತಿ ಮತ್ತು ಯಾಜಿನೋಪಿ ಮಾ ನನ್ನನ್ನು ಪೂಜೆ ಮಾಡುವವರು ನನ್ನ ಹತ್ರ ಬಂದು ಸೇರ್ತಾರೆ. ಆದ್ದರಿಂದ ಎಲ್ಲಿ ಮಾಡ್ಬೇಕನ್ನೋದು ನೀನು ನಿಶ್ಚಯ ಮಾಡ್ಕೊಳ್ತಂತೆ. ಆಬ್ವಿಯಸ್ ಆಗಿ ಅಂದ್ರೆ ಭಗವಂತನನ್ನೇ ನಾವು ಸರ್ವೋತ್ತಮತ್ವೇನ ಪೂಜೆ ಮಾಡಬೇಕು ಅಂತ ಅದು ಹೇಳಿದಾಗ ಆವಾಗ ನಮ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಓಹೋ, ಚಿಕ್ಕ ಚಿಕ್ಕ ದೇವತೆಗಳಿಗೆ ಪೂಜೆ ಮಾಡಿದ್ರೆ ಚಿಕ್ಕ ಚಿಕ್ಕವು ಆಫರ್ ಮಾಡಬಹುದು. ಪರಮಾತ್ಮ ಅಷ್ಟು ದೊಡ್ಡವನು, ಈಸ್ ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್. ಆದ್ರೆ ಅವನಿಗೆ ಕೊಡೋದೆಲ್ಲ, ಅವನಿಗೆ ಬೇಕಾದ್ದು ಕೊಡೋದು ಕಷ್ಟ ಆಗತ್ತೆ. ಅವನಿಗೆ ದೊಡ್ಡ ದೊಡ್ಡ ವಸ್ತುಗಳು ಕೊಡಬೇಕು, ಚಿಕ್ಕ ಚಿಕ್ಕ ದೇವತೆಗೆ ಚಿಕ್ಕ ಚಿಕ್ಕ ವಸ್ತುಗಳು ಕೊಡಬೇಕು. ದೊಡ್ಡ ದೇವತೆ ಭಗವಂತ ಅಂದ್ರೆ ಅವನಿಗೆ ಬಹಳ ದೊಡ್ಡ ವಸ್ತು ಕೊಡಬೇಕು, ಅದು ನಮ್ಗೆ ಶಕ್ತಿ ಇದೋ ಇಲ್ಲವೋ ಅಂತ ಸಂದೇಹಗಳು ಬಂದ್ರೆ, ಅಂದ್ರೆ ಅಲ್ಪ ಶಕ್ತಿ ಇರುವವನು. ಅದಕ್ಕೆ ಸಮಾಧಾನವಾಗಿ 26ನೇ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ನ ತದಹಂ ಭಕ್ತಿ ಬಹುತಂ ಅಶ್ನಾಮಿ ಪ್ರೇತಾತ್ಮನ ಅಂತೇಳಿ ಅಲ್ಲಿ ಭಗವಂತ ಎಷ್ಟೇ ದೊಡ್ಡವನಾದರೂ ಅವನು ಭಕ್ತ ಪರಾಧೀನನು, ಭಕ್ತರಿಗೆ ಒಲಿಯುವವನು. ಆದ್ದರಿಂದ ಆ ಶ್ಲೋಕದ ಅರ್ಥವನ್ನು ವಿಸ್ತಾರ ಮಾಡ್ತಾ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ, ದುರ್ಬಲೈಹಿ ತ್ವಂ ಪೂಜಯಿತುಂ ಅಶಕ್ಯ ಮಹತ್ವಾತ್ ಇತಿ ಆಶಂಕ್ಯ. ಆದ್ದರಿಂದ ಆಹ ಪತ್ರಂ ಇತಿ ನನು ಅವಿಹಿತ ಪತ್ರಾದಿ ತಸ್ಯ ಅಪರಾಧಸ್ಯ ಉಕ್ತೇ ವರಾಹದು ಭಕ್ತಿಯಾ ಏವ ಅಹಂತೃಪ್ತಿಯ ಇತಿ ಭಾವ ಅಂತೇಳಿ. ದುರ್ಬಲರು ಅಂದ್ರೆ ಶಕ್ತಿ ಇಲ್ಲದವರು, ಅದರಿಂದ ಶಕ್ತಿ ವಂಚನೆ ಇರ್ಬೇಕಂದ್ರೆ ಇದು ಭಗವಂತ ಹೇಳಿದ್ದ ಅಂದ್ರೆ ಪತ್ರ ಪುಷ್ಪ ಫಲ ಏನ್ ಕೊಟ್ಟರು ಸಾಕಂತೇಳಿ ಅದೇ ಅಷ್ಟೇ ಕೊಡ್ತೀವಿ ಅಂತ ಅಲ್ಲ. ಶಕ್ತಿಯನುಸಾರವಾಗಿ ಭಗವಂತನಿಗೆ ಆಫರ್ ಮಾಡಬೇಕು. ಅದರಿಂದ ಶಕ್ತಿ ಇಲ್ಲದವರು, ದುರ್ಬಲರಾದವರು, ಬಲವಿಲ್ಲದವರು, ತ್ವಂ ಪೂಜೆಯಂ ಪೂಜೆಯಿತು ಅಶಕ್ಯ ನಿನ್ನ ಪೂಜೆ ಮಾಡುವುದು, ಯಾಕಂದ್ರೆ ಅವನಿಗೆ ದೊಡ್ಡವನು, ನಿನ್ನ ಪೂಜೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರ ದುರ್ಬಲರಾದ್ದರಿಂದ. ಮಹತ್ವಾತ್ ಯಾಕಂದ್ರೆ ನೀನು ಮಹಾ ಮಹತ್ವ ಇರುವವನು, ಬಹಳ ಮಹಿಮಾ ಉಪೇತನು, ನಿನಗೆ ದೊಡ್ಡ ದೊಡ್ಡವು ಕೊಡಬೇಕು ಅನ್ನುವ ಶಂಕೆ ಬಂದ್ರೆ, ಅನುಮಾನ ಬಂದ್ರೆ, ಡೌಟ್ ಬಂದ್ರೆ ಇದು ಆಶಂಕ್ಯ ಆಹಾ ಅದಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಪತ್ರಂ ಇತಿ ಯಾವ ಪತ್ರ ಕೊಟ್ಟರು ದೇವರು ಸರಿ ಹೋಗುತ್ತೆ ರೀ. ಆದ್ದರಿಂದ ಅವಿಹಿತ ಪತ್ರ ಅದಂದ್ರೆ ವಿಹಿತವಾಗದೆ ಪ್ರೊಹಿಬಿಟೆಡ್ ಲೀವ್ಸ್, ಪ್ರೊಹಿಬಿಟೆಡ್ ಫ್ಲವರ್ಸ್, ಅವು ಕೂಡ ಕೊಡು, ದೇವ್ರಿಗೆ ಏನು ಕೊಡೋದು ಕೊಡ್ಬೋದು. ಆದ್ದರಿಂದ ಫರ್ಬಿಡನ್ ಫ್ಲವರ್ಸ್, ಫರ್ಬಿಡನ್ ಲೀವ್ಸ್ ಅದು ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ, ಅವಿಹಿತ ಪತ್ರಾದಿಗಳು ನತು. ಯಾಕೆ ಅಂದ್ರೆ ಸಸ್ಯ ಅಪರಾಧಸ್ಯ ಉಕ್ತೇ, ಸಸ್ಯ ಅಪರಾಧ ಹೇಳಿದ್ದಾರೆ, ಆದ್ದರಿಂದ ಸಸ್ಯ ಅಪರಾಧತ್ವ ಉಕ್ತೇ, ಅದರ ಅಪರಾಧತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಆ ಅಪರಾಧತ್ವ ಹೇಳಿದ ಕಾರಣದಿಂದ ನಾವು ಅವುಗಳನ್ನು ಕೊಡಬಾರದು. ಅವಿಹಿತವಾದ ಅಂದ್ರೆ ನಿಷೇಧವಾದ, ನಿಷಿದ್ಧವಾದಂತಹ ಪತ್ರಗಳು, ಪುಷ್ಪಗಳು, ಫಲಗಳು ಇವು ಭಗವಂತನಿಗೆ ಅರ್ಪಿಸಬಾರದು. ಅವುಗಳು ಅದರ ಅಪರಾಧವನ್ನು ಹೇಳುವುದರ ಕಾರಣದಿಂದ ಸಸ್ಯ ಅಪರಾಧತ್ವೇ ಅಂತೇಳಿ ವರಾಹ ಪುರಾಣದ ವಚನಗಳವೆಲ್ಲ ಮುಂದೆ ಹೇಳಿದ್ರೆ ಅದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಮತ್ತೆ ಅದಕ್ಕೆ ಮೂಲಭೂತವಾದ ಅಂಶ ಏನಂದ್ರೆ, ಭಕ್ತಿಯ ಏವ ಅಹಂ ತೃಪ್ತಿಯ ಇತಿ ಭಾವ, ಭಗವಂತ ಭಕ್ತಿಗೆ ಒಲಿತಾನೆ, ಭಕ್ತಿಗೆ ಒಲಿತಾನೆ. ಆದ್ದರಿಂದ ಭಕ್ತಿಯಿಂದ ವಿಹಿತವಾದಂತಹ ಪತ್ರ ಪುಷ್ಪ ಫಲಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಇತಿ ಭಾರತೆ ಅಂತೇಳಿ ಭಾರತದಲ್ಲಿ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಅನ್ನುವ ವಿಷಯವು ಮಹಾಭಾರತದಲ್ಲಿ ಬರುತ್ತೆ. ಆದ್ದರಿಂದ ಏತಾವಾನೇ ಲೋಕೆ ಅಸ್ಮಿನ್ ಪುಂಸಃ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿ ಗೋವಿಂದ ಸರ್ವತ್ರ ಆತ್ಮದರ್ಶನ. ಭಗವಂತನ ದರ್ಶನವನ್ನು ಎಲ್ಲಾ ಕಡೆ ಮಾಡಬೇಕು, ಅವನು ಭಕ್ತಪ್ರಿಯನಾಗಿದ್ದಾನೆ, ಎಲ್ಲ ಲೋಕಗಳಿಂದಲೂ ನಮಸ್ಕೃತನಾಗಿದ್ದಾನೆ ಅಂತ ಹೇಳಿ ವಿಷಯವನ್ನು ಹೇಳ್ತಾರೆ. ಈ ಏತಾವಾನೇವ ಲೋಕೇಶ್ವರ ಸಹ ಅದನ್ನು ಅರ್ಥವನ್ನು ನಾವು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ಸಾಯನವಾದ ಮನಸ್ಸೇಂದ್ರಿಯ ಅನುಸೂಚಿತ ನಾರಾಯಣ ಶ್ರೀಕೃಷ್ಣ.